ವಿಶ್ವವಾಣಿ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ತಿಳಿರು ತೋರಣ.
ಎರಡು ಸಾವಿರದ 2017 ಏಪ್ರಿಲ್ 30 ಸಂಚಿಕೆ. ಬಾಸ್ಟನ್ ಚಹಾದ ಜೋಡಿ ಕನ್ನಡ ಭಕ್ತಿ ಚೂಡಾದಂಗ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರನ ಭಕ್ತರಿಗೆ ಹರ, ಹರಿಯ ಭಕ್ತರಿಗೆ ಹರಿ. ನರರೇನು ಭಾವಿಪರೋ ಅದರಂತೆ ತೋರುವನು. ಇದು ಭಕ್ತಿಭಾವದ ಕುರಿತು ಶಿವಶರಣರ ನುಡಿ. ಎಷ್ಟು ಅರ್ಥಪೂರ್ಣ ಈ ವಚನವನ್ನು ಓದಿದಾಗೆಲ್ಲ ನನಗೆ ಪ್ರಾಥಮಿಕ ಶಾಲೆಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ನೀರಿನ ಗುಣಲಕ್ಷಣಗಳ ಕುರಿತು ಇದ್ದ ವಿವರಣೆ ನೆನಪಾಗುವುದು. ನೀರಿಗೆ ತನ್ನದೇ ಆದ ಆಕಾರವಿಲ್ಲ. ಯಾವ ಪಾತ್ರೆಯಲ್ಲಿ ಅದನ್ನು ಹಾಕುತ್ತೇವೋ ಆ ಪಾತ್ರೆಯ ಆಕಾರವನ್ನು ಅದು ಹೊಂದುತ್ತದೆ, ತನ್ನ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ. ಪಠ್ಯಪುಸ್ತಕದಲ್ಲಿ ಆ ವಿವರಣೆಯ ಜೊತೆಗೆ ಒಂದು ಚಿತ್ರವೂ ಇರುತ್ತಿತ್ತು. ಪ್ರಯೋಗಶಾಲೆಯಲ್ಲಿ ಕೋನಿಕಲ್ ಫ್ಲಾಸ್ಕ್, ಗಾಜಿನ ನೇರ ನಳಿಗೆ, ಡೊಂಕು ನಳಿಗೆ, ಸ್ತಂಭಾಕೃತಿಯ ಜಾಡಿ, ಹೀಗೆ ಬೇರೆ ಬೇರೆ ಆಕಾರದ ಪಾತ್ರೆಗಳಲ್ಲಿ ನೀರು ತುಂಬಿದಾಗ ಆ ಕಾನ್ಸೆಪ್ಟ್ ನಮಗೆ ಮನದಟ್ಟಾಗುತ್ತಿತ್ತು. ನನಗನಿಸುತ್ತದೆ ದೇವರು ಎಂಬ ಕಲ್ಪನೆಯನ್ನು ನಾವು ಇದಕ್ಕೆ ಸಮೀಕರಿಸಬಹುದು. ನಮ್ಮ ಮನಸ್ಸಿನಲ್ಲಿ ದೇವರನ್ನು ಹೇಗೆ ತುಂಬಿಕೊಳ್ಳುತ್ತೇವೋ ಆಕಾರ ರೂಪ ಗಾತ್ರಗಳಲ್ಲಿ ದೇವರಿರುತ್ತಾನೆ. ನರರೇನು ಭಾವಿಪರೋ ಅದರಂತೆ ತೋರುವನು ಎಂದರೆ ಅದೇ. ಹಾಗೆ ದೇವರನ್ನು ಕಲ್ಪಿಸಿಕೊಳ್ಳುವ ಭಾವವೇ ಭಕ್ತಿ. ಅಂದಮೇಲೆ ಭಕ್ತಿಯು ವಿವಿಧ ರೂಪಗಳನ್ನು ಪಡೆಯುತ್ತದೆ ಎನ್ನಲಡ್ಡಿಯಿಲ್ಲ. ಅವರವರ ಭಕ್ತಿ ಎಂದಿದ್ದು ಅದಕ್ಕೋಸ್ಕರವೇ. ನನ್ನ ಭಕ್ತಿ ಬೇರೆ ರೀತಿಯದು, ನನ್ನ ಕಲ್ಪನೆಯ ದೇವರಿಗೆ ಆ ರೀತಿಯ ಭಕ್ತಿ ಸರಿ ಹೋಗಬಹುದು. ನಿಮ್ಮ ಭಕ್ತಿ ಬೇರೆ ರೀತಿಯದು, ನಿಮ್ಮ ಕಲ್ಪನೆಯ ದೇವರಿಗೆ ಅದು ಸರಿ ಹೋಗಬಹುದು. ಒಟ್ಟಿನಲ್ಲಿ ಆಲೋಚಿಸುತ್ತಾ ಹೋದರೆ ದೇವನೊಬ್ಬ ನಾಮ ಹಲವು ಎಂಬ ಸಂಕೀರ್ಣ ಸತ್ಯವನ್ನೇ ತಲುಪುತ್ತೇವೆ. ಸಂಕೀರ್ಣ ಅಲ್ಲ, ಸರಳ ಸತ್ಯ. ನಾವು ಅನಗತ್ಯವಾಗಿ ಸಂಕೀರ್ಣಗೊಳಿಸುತ್ತೇವೆ. ಅವರವರ ಭಕುತಿಗೆ ಎಂದು ಹೆಸರು. ಈ ಸಲ ಅಮೆರಿಕದ ಕನ್ನಡ ಸಾಹಿತ್ಯ ರಂಗ ತನ್ನ ವಸಂತ ಸಾಹಿತ್ಯೋತ್ಸವ ಸಂದರ್ಭದಲ್ಲಿ ಹೊರತರುತ್ತಿರುವ ಸುಂದರ ಸಂಪಾದಿತ ಉದ್ಗ್ರಂಥದ್ದು. ಸುಮಾರು 400 ಹೆಚ್ಚು ಪುಟಗಳ ತುಂಬ ಭಕ್ತಿ ಕುರಿತ ನುಡಿ ಚಿಂತನೆಗಳು. ಕನ್ನಡ ಸಾಹಿತ್ಯ ಕೃಷಿಯನ್ನು ಹವ್ಯಾಸವಾಗಿಟ್ಟುಕೊಂಡ ಅಮೆರಿಕನ್ನಡಿಗ ಲೇಖಕ ಲೇಖಕಿಯರ ಮತ್ತೊಂದು ಸಾಂಸ್ಕೃತಿಕ ಸಾಹಸವಿದು. ಈ ಪುಸ್ತಕದ ಬಗ್ಗೆ ವಿವರಿಸುವ ಮುನ್ನ ಕನ್ನಡ ಸಾಹಿತ್ಯ ರಂಗ ಮತ್ತು ಅದು ಇಲ್ಲಿ ಅಮೆರಿಕದಲ್ಲಿ 2 ವರ್ಷಗಳಿಗೊಮ್ಮೆ ಏರ್ಪಡಿಸುವ ವಸಂತ ಸಾಹಿತ್ಯೋತ್ಸವಗಳ ಕುರಿತು ಮೊದಲು ಬರೆಯುತ್ತೇನೆ. ಅವಕಾಶಗಳ ಅಮರಾವತಿ ಎಂದುಕೊಂಡು ಅಮೆರಿಕಕ್ಕೆ ಬಂದ ವಲಸಿಗರಲ್ಲಿ ಕನ್ನಡಿಗರು ಅನೇಕರಿದ್ದಾರೆ. ಅವರಲ್ಲನೇಕರು ಇಲ್ಲಿನ ತಥಾಕಥಿತ ಐಷಾರಾಮಿ ಜೀವನದ ನಡುವೆಯೂ, ಅಂದಹಾಗೆ ಐಷಾರಾಮಿ ಜೀವನ ಅನ್ನೋದು ಒಂದು ಮಿಥ್ಯೆ, ದೂರದ ಬೆಟ್ಟ ನುಣ್ಣಗೆ ಎಂದಂತೆ. ಆ ವಿಚಾರವನ್ನು ಇಲ್ಲಿ ಚರ್ಚಿಸುವುದು ಬೇಡ. ಹೃದಯದೊಳಗೆ ಕನ್ನಡ ನುಡಿ ಪ್ರೇಮವನ್ನು ಬೆಚ್ಚಗೆ ಇಟ್ಟುಕೊಂಡವರಿದ್ದಾರೆ. ಹಲವಾರು ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದರೂ ಪ್ರತಿದಿನವೂ ಒಂದಿಷ್ಟಾದರೂ ಕನ್ನಡ ಅಕ್ಷರಗಳ ಓದು ಬರಹವನ್ನು ನಿತ್ಯ ಕೈಂಕರ್ಯದಂತೆ ಮಾಡಿಕೊಂಡು ಬಂದವರಿದ್ದಾರೆ. ಪ್ರತಿಭೆಯಂತೂ ವಿಪುಲವಾಗಿ ಇರುವುದರಿಂದ ಹಲವರು ಒಳ್ಳೆಯ ಬರಹಗಾರರೂ ಆಗಿದ್ದಾರೆ. ಹೊರದೇಶ, ವಿಭಿನ್ನ ಸಂಸ್ಕೃತಿ, ಹೊಸ ಜೀವನ ಕ್ರಮ, ಹೊಸ ಆಲೋಚನೆಗಳು, ಇದರಿಂದಾಗಿ ಈ ಬರಹಗಳಿಗೆ ಅನನ್ಯತೆಯ ಜೊತೆಗೆ ಸಂವೇದನಾಶೀಲ ಚಿಂತನೆಯ ಲೇಪವೂ ಇರುತ್ತದೆ. ಅಂತಹ ಪ್ರತಿಭಾವಂತರ ಸೃಜನಶೀಲತೆ ಬೆಳೆಯಲು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಲು ಅನುವಾಗುವಂತೆ ಹುಟ್ಟಿಸಿದ ಒಂದು ಸಂಘಟನೆಯೇ ಕನ್ನಡ ಸಾಹಿತ್ಯ ರಂಗ. ಸಾಹಿತ್ಯಕ್ಕಾಗಿಯೇ ಸಂಪೂರ್ಣವಾಗಿ ಮೀಸಲಾದ ಅಮೆರಿಕದ ಏಕೈಕ ರಾಷ್ಟ್ರೀಯ ಸಂಸ್ಥೆ. ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡ ಸಾಹಿತ್ಯಾಸಕ್ತರ ವಿಚಾರ ವಿನಿಮಯಕ್ಕಾಗಿ ತೆರೆದುಕೊಂಡ ಒಂದು ಸತ್ವಶಾಲಿ ವೇದಿಕೆ. ಅಮೆರಿಕನ್ನಡಿಗರ ಸಾಹಿತ್ಯಾಸಕ್ತಿಯನ್ನು ಪೋಷಿಸುವುದು, ಬೆಳೆಸುವುದು, ಅವರನ್ನು ತಮ್ಮ ಅನುಭವಗಳ ಬಗ್ಗೆ ಸೃಜನಾತ್ಮಕವಾಗಿ ಬರೆಯಲು ಪ್ರೋತ್ಸಾಹಿಸುವುದು, ಅವರ ಬರವಣಿಗೆಗಳನ್ನು ಪ್ರಕಟಿಸುವುದು, ಅದನ್ನು ಕರ್ನಾಟಕದಲ್ಲಿ ಮತ್ತು ಜಗತ್ತಿನೆಲ್ಲೆಡೆ ಇರುವ ಸಾಧ್ಯವಾದಷ್ಟು ಮಂದಿ ಕನ್ನಡಿಗರ ಗಮನಕ್ಕೆ ತರುವುದು, ಇವು ಕನ್ನಡ ಸಾಹಿತ್ಯ ರಂಗದ ಮೂಲ ಉದ್ದೇಶಗಳು. ಇಲ್ಲಿ ಹಾರ ತುರಾಯಿ ಸನ್ಮಾನಗಳ ಅಬ್ಬರವಿಲ್ಲ, ಒಣ ಭಾಷಣಗಳ ಕೊರೆತ ಇಲ್ಲ, ಮನುಷ್ಯರನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆಗಳ ಡೌಲು ಇಲ್ಲ. ವ್ಯಕ್ತಿ ಕೇಂದ್ರಿತ ಹೊಗಳಿಕೆ ತೆಗಳಿಕೆ ಕೆಸರೆರಚಾಟಗಳ ಹೇಸಿಗೆ ಇಲ್ಲ. ಒಳ್ಳೆಯ ಕೆಲಸವನ್ನಷ್ಟೇ ಸದ್ದಿಲ್ಲದೆ ಮಾಡುವುದರಿಂದ ಇದೊಂಥರ ವನಸುಮ ಇದ್ದಂತೆ. ದಶಕಾರ್ಧದ ಅಸ್ತಿತ್ವದಲ್ಲಿ ಇನ್ನೂ ಅನೇಕರಿಗೆ ಗೊತ್ತೇ ಇಲ್ಲದಂತೆ ಇದೆ. ಕರ್ನಾಟಕದ ರಾಜಕಾರಣಿಗಳನ್ನು ನುಸುಳಲು ಬಿಡುತ್ತಿದ್ದರೆ, ರಾಜಕೀಯ ಮೇಲಾಟಗಳನ್ನು ಮಾಡುತ್ತಿದ್ದರೆ, ಇಷ್ಟೊತ್ತಿಗೆ ಕೆಟ್ಟ ಕಾರಣಗಳಿಗಾಗಿ ಜಗದ್ವಿಖ್ಯಾತ ಆಗಿರುತ್ತಿತ್ತೋ ಏನೋ. ಪುಣ್ಯಕ್ಕೆ ಹಾಗೆ ಆಗಿಲ್ಲ, ಆಗುವುದು ಬೇಡವೆನ್ನಿ. ಇಂತಿರುವ ಕನ್ನಡ ಸಾಹಿತ್ಯ ರಂಗವು ಪ್ರತಿ 2 ವರ್ಷಗಳಿಗೊಮ್ಮೆ ಅಮೆರಿಕದ ಯಾವುದಾದರೂ ಒಂದು ನಗರದಲ್ಲಿ 2 ದಿನಗಳ ವಸಂತ ಸಾಹಿತ್ಯೋತ್ಸವವನ್ನು ಏರ್ಪಡಿಸುತ್ತದೆ. ಇದುವರೆಗೆ ಫಿಲಡೆಲ್ಫಿಯಾ, ಲಾಸ್ ಏಂಜಲೀಸ್, ಶಿಕಾಗೋ, ವಾಷಿಂಗ್ಟನ್ ಡಿಸಿ, ಸ್ಯಾನ್ ಫ್ರಾನ್ಸಿಸ್ಕೋ, ಹ್ಯೂಸ್ಟನ್ ಮತ್ತು ಸೈಂಟ್ ಲೂಯಿಸ್ ನಗರಗಳಲ್ಲಿ ಇಂತಹ ಉತ್ಸವಗಳು ನಡೆದಿವೆ. ಈ ಬಾರಿಯದು ಅಮೆರಿಕದ ಪೂರ್ವ ಕರಾವಳಿಯಲ್ಲಿರುವ ಬಾಸ್ಟನ್ ನಗರದಲ್ಲಿ. ನಾವು ಹೈಸ್ಕೂಲಲ್ಲಿ ಹಿಸ್ಟರಿ ಸಬ್ಜೆಕ್ಟಲ್ಲಿ ಬಾಸ್ಟನ್ ಟೀ ಪಾರ್ಟಿ ಎಂಬ ಮಹಾಕ್ರಾಂತಿಯೊಂದರ ಬಗ್ಗೆ ಓದಿದ್ದೇವಲ್ವಾ, ಅದೇ ಬಾಸ್ಟನ್. ಅದು 1773 ಅಮೆರಿಕ ದೇಶವು ಸ್ವಾತಂತ್ರ್ಯಗಳಿಸುವ ಮುನ್ನ ಬ್ರಿಟಿಷ್ ಆಡಳಿತದಲ್ಲಿದ್ದಾಗ ಚಹದ ಮೇಲೆ ಸುಂಕ ವಿರೋಧಿಸಿ ಅಮೆರಿಕದ ಮೂಲ ನಿವಾಸಿಗಳು ದಂಗೆ ಎದ್ದದ್ದು. ಯುರೋಪ್ನಿಂದ ಬಾಸ್ಟನ್ ಬಂದರಿಗೆ ಬಂದ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿದ ಹಡಗಿನಲ್ಲಿದ್ದ ಚಹಾ ಪುಡಿಯ ಗೋಣಿಗಳನ್ನು ಅಮೆರಿಕನ್ನರು ಯದ್ವಾ ತದ್ವಾ ಹಿಡಿದೆಳೆದು ಸಮುದ್ರಕ್ಕೆಸೆದು ದಾಂಧಲೆ ಎಬ್ಬಿಸಿದ್ದು. ಅಂತಹ ಚಾರಿತ್ರಿಕ ಮಹತ್ವದ ನಗರ ಬಾಸ್ಟನ್ ಅಮೆರಿಕದ ಅತಿ ಪುರಾತನ ನಗರಗಳಲ್ಲೊಂದು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಂಶೋಧನೆಗಳಿಂದಾಗಿಯೂ ಹೆಸರುವಾಸಿ. ಅಲ್ಲಿ ಸಾಕಷ್ಟು ಸಂಖ್ಯೆಯ ಕನ್ನಡಿಗರೂ ಇದ್ದು ಮಂದಾರ ಎಂಬ ಹೆಸರಿನ ಕನ್ನಡ ಕೂಟವನ್ನು ಕಟ್ಟಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ರಂಗವು ತನ್ನ ವಸಂತ ಸಾಹಿತ್ಯೋತ್ಸವಗಳಿಗೆ ಆಯಾಯ ನಗರದ ಕನ್ನಡ ಕೂಟದ ಆಶ್ರಯ ಪಡೆಯುವುದು ಇದುವರೆಗೂ ನಡೆದುಕೊಂಡು ಬಂದಿರುವ ಸತ್ಸಂಪ್ರದಾಯ. ಅದರಂತೆ ಈ ಸಲದ ಸಾಹಿತ್ಯೋತ್ಸವ ಮಂದಾರ ಕನ್ನಡ ಕೂಟದ ಆಶ್ರಯದಲ್ಲಿ ಈ ವಾರಾಂತ್ಯದಲ್ಲಿ ಅಂದರೆ April 29 and 30 ನಡೆಯುತ್ತಿದೆ. ಈ ನುಡಿ ಹಬ್ಬ ಆಯೋಜಿತವಾಗಿರುವುದು ಬಾಸ್ಟನ್ನ ಉಪನಗರವೊಂದರಲ್ಲಿ ಒಂದು ವಿಶ್ವವಿದ್ಯಾಲಯದ ವಿಶಾಲ ಕ್ಯಾಂಪಸ್ನಲ್ಲಿ, ಅಲ್ಲಿನ ಸುಸಜ್ಜಿತ ಸಭಾಂಗಣದಲ್ಲಿ. ಅಕ್ಷರಪ್ರೇಮಿ ಅಮೆರಿಕನ್ನಡಿಗರು ವಿವಿಧೆಡೆಗಳಿಂದ ಬಂದು ಅಲ್ಲಿ 2 ದಿನ ಆಪ್ತತೆ ಆತ್ಮೀಯತೆಗಳ ತಂಗಾಳಿಯಲ್ಲಿ ಕನ್ನಡದ ಕಂಪು. ಇದನ್ನೊಂದು ಅಭೂತಪೂರ್ವ ಆಪ್ಯಾಯಮಾನ ಅನುಭವವಾಗಿಸಬೇಕೆಂಬ ಹುಮ್ಮಸ್ಸು ಮಂದಾರ ಕನ್ನಡ ಕೂಟದ ಅಧ್ಯಕ್ಷ ಸುಧಾಕರ್ ರಾವ್ ಮತ್ತು ಅವರ ತಂಡದ ಸ್ವಯಂ ಸೇವಕರೆಲ್ಲರದ್ದು. ಕನ್ನಡ ಸಾಹಿತ್ಯ ರಂಗದ ಪ್ರತಿಯೊಂದು ಸಾಹಿತ್ಯೋತ್ಸವಕ್ಕೂ ಒಂದೊಂದು ನಿರ್ದಿಷ್ಟ ವಿಷಯ ಅಥವಾ ಥೀಮ್ ಇರುತ್ತದೆ. ಮೊತ್ತ ಮೊದಲ ಉತ್ಸವವು ಕುವೆಂಪು ಜನ್ಮಶತಾಬ್ದಿ ವರ್ಷದಲ್ಲಿ ಅಂದರೆ 2004 ಆಗಿದ್ದರಿಂದ ಕುವೆಂಪು ಸಾಹಿತ್ಯ ಸಮೀಕ್ಷೆಯೇ ಆ ಸಲದ ಥೀಮ್. ಕುವೆಂಪುರವರ ಪಟ್ಟ ಶಿಷ್ಯ ಡಾಕ್ಟರ್ ಪ್ರಭುಶಂಕರ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. 2ನೇ ಉತ್ಸವಕ್ಕೆ ಕಥಾ ಸಾಹಿತ್ಯ ಮುಖ್ಯ ವಸ್ತುವಾಗಿತ್ತು. ಬರಗೂರು ರಾಮಚಂದ್ರಪ್ಪ ಬಂದಿದ್ದರು. 3ನೆಯದರಲ್ಲಿ ಕನ್ನಡ ಹಾಸ್ಯ ಸಾಹಿತ್ಯ ಮಿಂಚಿತ್ತು. ಪ್ರೊಫೆಸರ್ ಅರಾ ಮಿತ್ರ ಮುಖ್ಯ ಅತಿಥಿ. 4ನೆಯದರಲ್ಲಿ ಕನ್ನಡ ಕಾದಂಬರಿ ಲೋಕದ ಮೇಲೊಂದು ಕ್ಷಕಿರಣ ಬೀರಲಾಯಿತು. ಡಾಕ್ಟರ್ ವೀಣಾ ಶಾಂತೇಶ್ವರ ಮತ್ತು ವೈದೇಹಿ ಮುಖ್ಯ ಅತಿಥಿಗಳು. 5ನೆಯದರಲ್ಲಿ ಪ್ರಬಂಧ ಸಾಹಿತ್ಯದ ಮಂಥನ ನಡೆಯಿತು. ಸುಮತೀಂದ್ರ ನಾಡಿಗ್ ಮತ್ತು ಭುವನೇಶ್ವರಿ ಹೆಗಡೆ ಕರ್ನಾಟಕದಿಂದ ಬಂದು ಉತ್ಸವದ ಮೆರುಗು ಹೆಚ್ಚಿಸಿದ್ದರು. 6ನೆಯದು ಅಮೆರಿಕಕ್ಕೆ ವಲಸೆ ಬಂದು ಜೀವನ ಕಟ್ಟಿಕೊಂಡವರ ಅನುಭವಗಳ ದಾಖಲೆಗೆ ಅನುವು ಮಾಡಿಕೊಟ್ಟಿತು. ಪ್ರೊಫೆಸರ್ ಕೆವಿ ತಿರುಮಲೇಶ್ ಮುಖ್ಯ ಅತಿಥಿ. 7ನೆಯ ಸಮ್ಮೇಳನದಲ್ಲಿ ಅನುವಾದ ಸಾಹಿತ್ಯ ವಿಮರ್ಶೆಗೊಂಡಿತು. ಮೈಸೂರಿನಿಂದ ಬಂದಿದ್ದ ಡಾ ಪ್ರಧಾನ್ ಗುರುದತ್ತ ಅಧ್ಯಕ್ಷತೆ. ಹೀಗೆ ಆಯಾಯ ಥೀಮ್ಗೆ ತಕ್ಕಂತೆ ಒಬ್ಬಿಬ್ಬರು ಸಾಹಿತಿ ವಿದ್ವಾಂಸರನ್ನು ಕರ್ನಾಟಕದಿಂದ ವಿಶೇಷವಾಗಿ ಆಹ್ವಾನಿಸಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆಯುವ ಉತ್ಸವಗಳಿವು. ಈ ಸಲದ 8ನೇ ಸಾಹಿತ್ಯೋತ್ಸವದ ಥೀಮ್ ಕನ್ನಡದಲ್ಲಿ ಭಕ್ತಿ ಸಾಹಿತ್ಯ. ಆಹ್ವಾನಿತ ವಿದ್ವಾಂಸರು ಲಕ್ಷ್ಮೀಶ ತೋಳ್ಪಾಡಿ. ಪ್ರಸ್ತುತ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅಧ್ಯಾತ್ಮ ಭಕ್ತಿ ಕುರಿತಂತೆ ಪ್ರಖರ ಚಿಂತಕರಾಗಿ ಹೆಸರಾದವರು. ಪುರಾಣಗಳನ್ನು ಬಗೆಯುತ್ತಾ ಪೌರಾಣಿಕ ಬಿಂಬಗಳನ್ನು ಸಮಕಾಲೀನ ಕನ್ನಡಿಯ ಮುಂದೆ ತಂದು ನಿಲ್ಲಿಸುತ್ತಾ ಮಾತಿನ ಅಕ್ಷರಗಳ ಹಾರವನ್ನು ಪೋಣಿಸಬಲ್ಲವರು. ಆರ್ಷೇಯ ಜ್ಞಾನ ಮತ್ತು ಸಮಕಾಲೀನ ಅರಿವುಗಳ ಸಮಪಾಕ ಸಿದ್ಧಿಸಿದವರು. ಸಂಪಿಗೆ ಭಾಗವತ, ಭವತಲ್ಲಣ, ಆನಂದಲಹರಿ, ಮಹಾಯುದ್ಧಕ್ಕೆ ಮುನ್ನ, ಬೆಟ್ಟ ಮೊಹಮ್ಮದನ ಬಳಿಗೆ ಬಾರದಿದ್ದರೆ ಮುಂತಾದ ಮೌಲ್ವಿಕ ಕೃತಿಗಳ ರಚನೆಕಾರರು. ಪ್ರಸ್ತುತ ಪ್ರಜಾವಾಣಿ ಪತ್ರಿಕೆಯಲ್ಲಿ ಭಾನುವಾರದ ಮುಕ್ತ ಛಂದ ಪುರವಣಿಯಲ್ಲಿ ಅವರು ಅಂಕಣಕಾರರು. ಇದುವರೆಗಿನ ಎಲ್ಲ ಸಾಹಿತ್ಯೋತ್ಸವಗಳಲ್ಲೂ ಆಯಾಯ ಥೀಮ್ನ ಚೌಕಟ್ಟಿನಲ್ಲಿ ಒಂದೊಂದರಂತೆ ಅತ್ಯುತ್ತಮ ಗ್ರಂಥಗಳನ್ನು ಕನ್ನಡ ಸಾಹಿತ್ಯ ರಂಗ ಪ್ರಕಟಿಸಿದೆ. ಸಮ್ಮೇಳನದ ಮುಖ್ಯ ವಿಷಯದ ಕುರಿತು ಅಮೆರಿಕನ್ನಡಿಗ ಬರಹಗಾರರಿಂದ ಲೇಖನಗಳನ್ನು ಬರೆಸಿದ ಸಂಪಾದಿತ ಕೃತಿಗಳು ಅವು. ನಗೆಗನ್ನಡಂ ಗೆಲ್ಗೆ, ಮಥಿಸಿದಷ್ಟೂ ಮಾತು, ಬೇರು ಸೂರು, ಅನುವಾದ ಸಂವಾದ ಮುಂತಾದ ಗ್ರಂಥಗಳು ಕನ್ನಡ ಸಾರಸ್ವತ ಲೋಕದ ಪ್ರಮುಖರ ಗಮನ ಸೆಳೆದಿದ್ದು ಮುಕ್ತ ಕಂಠದ ಪ್ರಶಂಸೆಯನ್ನೂ ಪಡೆದಿವೆ. ಅದರಂತೆ ಈ ಸಲದ ಸಾಹಿತ್ಯೋತ್ಸವದಲ್ಲಿ ಬಿಡುಗಡೆಯಾಗುತ್ತಿರುವ ಗ್ರಂಥ ಅವರವರ ಭಕುತಿಗೆ. ಈ ಸಲದ ವೈಶಿಷ್ಟ್ಯವೆಂದರೆ ಇದರ ಸಂಪಾದಕ ಮಂಡಳಿ ಪೂರ್ಣವಾಗಿ ಅಮೆರಿಕನ್ನಡತಿಯರದೇ. ಸ್ವತಃ ಲೇಖಕಿಯರೂ ಆಗಿರುವ ನಳಿನಿ ಮಯ್ಯ, ಕಾವ್ಯ ನಾಗರಕಟ್ಟೆ ಮತ್ತು ಸುಮತಿ ಮುದ್ದೇನಹಳ್ಳಿ ಈ ಮೂವರು ಸೇರಿ ಸಿಂಗರಿಸಿರುವ ಮುದ್ದಿನ ಕೂಸು ಇದು. ಡಾಕ್ಟರ್ ಮೈಸೂರು ನಟರಾಜ, ನಾಗ ಐತಾಳ ಮತ್ತು ಎಚ್ ವೈ ರಾಜಗೋಪಾಲರಂಥ ಅಧ್ವರ್ಯುಗಳ ಮಾರ್ಗದರ್ಶನ ಇದ್ದೇ ಇದೆ. ಕನ್ನಡ ಸಾಹಿತ್ಯ ರಂಗದ ಹೆಚ್ಚಿನೆಲ್ಲ ಪ್ರಕಟಣೆಗಳ ರೂವಾರಿ ಬೆಂಗಳೂರಿನ ಅಭಿನವ ಪ್ರಕಾಶನದ ರವಿಕುಮಾರ್ ಅವರ ಛಾಪು ಪುಸ್ತಕದ ಅಚ್ಚುಕಟ್ಟುತನದಲ್ಲಿ ಕಾಣುತ್ತದೆ. ಕನ್ನಡ ಸಾಹಿತ್ಯ ರಂಗದ ಪದಾಧಿಕಾರಿಗಳು ಮತ್ತು ಸದಸ್ಯರೆಲ್ಲರೂ ನನ್ನ ಮಿತ್ರವರ್ಗದಲ್ಲಿರುವವರೇ ಆದ್ದರಿಂದ ಈ ವಾರದ ಅಂಕಣದಲ್ಲಿ ಪುಸ್ತಕದ ಬಗ್ಗೆ ಬರೆಯಲಿಚ್ಛಿಸುತ್ತೇನೆಂದು ಹೇಳಿದ್ದರಿಂದ ಪುಸ್ತಕ ಲೋಕಾರ್ಪಣೆಗೊಳ್ಳುವ ಕೆಲ ದಿನಗಳ ಮೊದಲೇ ಅದರ ಮೃದು ಪ್ರತಿ ನನಗೆ ಸಿಕ್ಕಿದೆ. 400ಕ್ಕೂ ಹೆಚ್ಚು ಪುಟಗಳ ಮೇಲೊಮ್ಮೆ ಕಣ್ಣಾಡಿಸಿ ಒಂದಿಷ್ಟು ಕ್ಷಿಪ್ರ ಓದಿಗೆ ಅವಕಾಶವಾಗಿದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ಉದ್ಗ್ರಂಥವು ಕನ್ನಡ ಸಾಹಿತ್ಯ ಲೋಕಕ್ಕೊಂದು ಅತಿ ವಿಶಿಷ್ಟ ಮತ್ತು ಅತ್ಯಂತ ಮೌಲ್ಯಯುತ ಸೇರ್ಪಡೆ. ಆಸಕ್ತಿಕರವಾಗಿ ಮತ್ತು ಅತ್ಯಂತ ಅರ್ಹವಾಗಿ ಈ ಗ್ರಂಥದ ಅರ್ಪಣೆ ಶಬ್ದಕೋಶದ ಹಿಂದಿನ ನಿಶ್ಶಬ್ದ ಸ್ಫೂರ್ತಿ ಶತಾಯುಷಿ ಡಾಕ್ಟರ್ ಜಿ ವೆಂಕಟಸುಬ್ಬಯ್ಯ ಅವರಿಗೆ ಅಂತ ಇದೆ. ಜಿಎಸ್ ಸಿದ್ದಲಿಂಗಯ್ಯ ಅವರಿಂದ ಮುನ್ನುಡಿ ಇದೆ. ಸಾಹಿತ್ಯೋತ್ಸವದ ಮುಖ್ಯ ಅತಿಥಿ ಲಕ್ಷ್ಮೀಶ ತೋಳ್ಪಾಡಿಯವರ ಆಶಯ ಭಾಷಣದ ಸಾರಾಂಶವನ್ನೂ ಗ್ರಂಥದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಅದರಿಂದ ಒಂದು ಚಿಕ್ಕ ಭಾಗವನ್ನು ಓದಿ. ಅಮೆರಿಕದ ಕನ್ನಡಿಗರು ಭಕ್ತಿ ಎಂಬ ಪರಿಕಲ್ಪನೆಯ ಸುತ್ತ ಸಾಹಿತ್ಯ ವಸಂತೋತ್ಸವವನ್ನು ನಡೆಸುತ್ತಿರುವುದು ನಿಜಕ್ಕೂ ಒಂದು ಒಳನೋಟದ ಮಾತಾಗಿದೆ. ಭಕ್ತಿಯ ದರ್ಶನ ಎಂದರೆ ಅದು ಪರೋಕ್ಷವಾಗಿ ನಾಡು ನುಡಿಯ ದರ್ಶನ, ನಾಡಿನ ಇತಿಹಾಸದ ದರ್ಶನ. ಭಕ್ತಿಯ ಸಂವೇದನೆಯಿಂದ ಒಂದು ಭಾಷೆ ಪಡೆಯುವ ಆಳ, ಬಾಗು, ಬಳುಕು, ಭಾವಶಕ್ತಿ ಇವೆಲ್ಲ ರೋಮಾಂಚಕ ಸಂಗತಿಗಳು. ಭಕ್ತಿಯು ಎಲ್ಲವನ್ನೂ ಕರಗಿಸಬಲ್ಲ ಬೆಂಕಿಯಾಗಿದೆ. ಕರಗದೆ ಹರಿಯುವುದಿಲ್ಲ, ಕರಗದೆ ಬೆಸೆಯುವುದೂ ಇಲ್ಲ. ಭಕ್ತಿಯು ಕರಗಿಸುವ, ಕರಗಿಸಿ ಹರಿಯಿಸುವ, ಹರಿಯಿಸಿ ಬೆಸೆಯುವಂತೆ ಮಾಡುವ ಹೃದಯದ ಪವಾಡವಾಗಿದೆ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳು ಕನ್ನಡ ಭಾಷೆಯ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಷ್ಟೇ ಅಲ್ಲ, ಅನನ್ಯವಾಗಿಸಿದ್ದೂ ಕೂಡ. ವಚನಕಾರರು ಮತ್ತು ಅವರ ವಚನಗಳ ಕುರಿತು, ದಾಸರು ಮತ್ತವರ ಕೃತಿಗಳ ಕುರಿತು ಸಾಕಷ್ಟು ಅಧ್ಯಯನ ನಡೆಸಿ ಬರೆದ ಪ್ರಬುದ್ಧ ಪ್ರಬಂಧಗಳು ಈ ಗ್ರಂಥದಲ್ಲಿವೆ. ಕುವೆಂಪು, ಬೇಂದ್ರೆ, ಪೂತಿನ ಮುಂತಾದ ಕನ್ನಡ ರಸಋಷಿಗಳು ಭಕ್ತಿಯನ್ನು ಹೇಗೆ ಪರಿಕಲ್ಪಿಸಿದ್ದಾರೆಂಬ ವಿವರಗಳಿವೆ. ಜನಪದ ಸಾಹಿತ್ಯದಲ್ಲಿ ಭಕ್ತಿ ಸಿಂಚನ, ಯಕ್ಷಗಾನ ಸಾಹಿತ್ಯದಲ್ಲಿ ಭಕ್ತಿ, ಸುಗಮ ಸಂಗೀತದಲ್ಲಿ ಭಕ್ತಿ, ಗ್ರಾಮೀಣ ಮಹಿಳೆಯರ ಜೀವನದ ಅಂತರ್ಗಾಮಿ ಭಕ್ತಿ ಮುಂತಾದ ಶೀರ್ಷಿಕೆಗಳಿಂದಲೇ ಗ್ರಂಥದ ಆಳ ಮತ್ತು ಹರವಿನ ಅಂದಾಜಾಗುತ್ತದೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಎಂಬ ನವವಿಧ ಭಕ್ತಿಯ ಪುಷ್ಕಳ ನಿದರ್ಶನಗಳು ಇಲ್ಲಿ ವ್ಯಾಖ್ಯಾನಗೊಂಡಿವೆ. ಭಾವಪರವಶರಾಗದೆ ಸೂಕ್ಷ್ಮ ಮತ್ತು ಪ್ರಾಯೋಗಿಕ ದೃಷ್ಟಿಕೋನದ ತರ್ಕ ಚಿಂತನೆಯಿಂದ ಮೂಡಿಬಂದ, ಓದುಗರಿಗೆ ಮುಜುಗರ ತರಿಸದೆ ಕೌತುಕ ಮೂಡಿಸಬಲ್ಲ ಕೆಲವು ವಿಶೇಷ ಲೇಖನಗಳೂ ಇವೆ. ಇದಿಷ್ಟೂ ಭಕ್ತಿ ಹೂರಣವು ಪುಸ್ತಕದೊಳಗೆ ಹುದುಗಿದ್ದರೆ ಇದಕ್ಕೆ ಸಂಗಾತಿಯಾಗಿ ಸಂವಾದಿಯಾಗಿ ಒಂದು ಧ್ವನಿ ಸಂಪುಟವೂ ಇದೆ, ಬಂಗಾರದ ಹೂವಿಗೆ ಪರಿಮಳ ಸೇರಿದಂತೆ. ಇದು ಹಿಂದೂಸ್ತಾನಿ ಸಂಗೀತಗಾರ, ಅಪ್ಪಟ ಕನ್ನಡಿಗ ಪ್ರತಿಭೆ ಪಂಡಿತ್ ನಾಗರಾಜ ಹವಾಲ್ದಾರ್ ಅವರ ಪರಿಶ್ರಮದಿಂದ ಮೂಡಿಬಂದ ನಾದಕುಸುಮ. ಹೀಗೆ ಭಕ್ತಿಯ ಕುರಿತಂತೆ ಕನ್ನಡದಲ್ಲಿ ಸಾಹಿತ್ಯ ಸಂಗೀತ ಸಂಗಮವೊಂದು ಸಪ್ತಸಾಗರದಾಚೆ ಅಮೆರಿಕದಲ್ಲಿ ಸಾಕಾರಗೊಳ್ಳುತ್ತಿದೆ ಎನ್ನುವುದು ಸಾಂಸ್ಕೃತಿಕ ಪ್ರಜ್ಞಾವಂತ ಕನ್ನಡಿಗರಿಗೆಲ್ಲ ರೋಮಾಂಚನದ ಸಂಗತಿಯೇ. ಚಹಾದ ಜೋಡಿ ಚೂಡಾದಂಗ ಇಷ್ಟಿಷ್ಟೇ ಮೆಲ್ಲುತ್ತಾ ಸವಿಯುವಂಥದೂ ಕೂಡ. ಇದುವರೆಗೆ ತಿಳಿರು ತೋರಣ ಅಂಕಣದ 30 ಏಪ್ರಿಲ್ 2017 ಸಂಚಿಕೆಯ ವಾಚನವನ್ನು ಕೇಳಿದಿರಿ. ಸಂಚಿಕೆಯ ಶೀರ್ಷಿಕೆ ಬಾಸ್ಟನ್ ಚಹಾದ ಜೋಡಿ ಕನ್ನಡ ಭಕ್ತಿ ಚೂಡಾದಂಗ. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ. ತಿಳಿರು ತೋರಣ ಅಂಕಣದ ಅಭಿಮಾನಿ ಓದುಗರೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು.